சக்தியாதி ஐகிரீபதாஷ்யான் பூஜ்ய ராகவேந்திராய ஸ்ருதிசம்மதாய பலதாம் கபருஷாய நமதாம் காமதேனவே நிர்வாதிபாந்தவியே வைஷ்ணவேந்தீவரேந்திரவே ஸ்ரீராகவேந்திரகுருவே நமோச்சிந்தையாளவே அஜ்ஞானசிந்திச்சேதம் புத்திசம்பத்பதாயகம் விஜயான விமலசாந்தம் விஜயாட்சிய குரும்பதே ஆகதாதிதி காலக்கம் ஆகமார்த்தவிஷாதம் தியாகபோக சமாயக்கம் பாகன்னாரி குரும்பதே ஜெகதீஷ்மசாக்காரம் ஜெகதீதல விக்கியாதம் ஜெகன் ஜெகதீஷபதாசியம் ஜெகதீதல விக்கியாதம் ஜெகநாத குரும்பதே ஹரி ஓம் ஸ்ரீ குருப்பியோ நம ஆபாதமொழி பயந்தம் குருநாமாத்மே தேன விக்கிரகம் பிரசந்தி மனோரதாக ನಾವು ಹರಿಕಥಾಮೃತಸಾರದಲ್ಲಿ ಅವರೋಹಣ ತಾರತಮ್ಯ ಸಂಧಿಯನ್ನು ಮಾಡಿ ಆಯಿತು. ಅದಾದ ಮೇಲೆ ಅನುಕ್ರಮಣಿಕಾ ತಾರತಮ್ಯ ಸಂಧಿ ಎರಡರಲ್ಲಿ ಕೂಡ ಸಂಕ್ಷೇಪವಾಗಿ ತಾರತಮ್ಯವನ್ನು ಹೇಳಿದ್ದಾರೆ. ಅನುಕ್ರಮಣಿಕಾ ತಾರತಮ್ಯ ಸಂಧಿಯಲ್ಲಿ ಮುಖ್ಯವಾಗಿ ಮೊದಲನೇ ಒಂದು ಪದ್ಯದಲ್ಲಿಯೇ ಈ ಎಲ್ಲರಿಲ್ಲುವಂತರೆಲ್ಲರನ್ನೂ ಸ್ಮರಣೆ ಕಲಗಿಂದ ಭಗವಂತನವರೆಗೆ ಎಲ್ಲರನ್ನೂ ಹೇಳಿಬಿಟ್ಟು ಮಿಕ್ಕ ಪದ್ಯಗಳಲ್ಲಿ ಭಗವಂತನ ಗುಣಗಾನವನ್ನು ಮಾಡುವುದೇ ಜಗನ್ನಾಥದಾಸರಿಗೆ ಎಷ್ಟು ದೇವರನ್ನು ಕೊಂಡಾಡಿದರೂ ಅವರಿಗೆ ತೃಪ್ತಿ ಅನಿಸೋದಿಲ್ಲ. ಹಾಗೆ ಭಗವಂತನನ್ನು ಈ ತಾರತಮ್ಯಗಳನ್ನೆಲ್ಲ ಹೇಳಿದ ಮೇಲೆ ಕೊನೆಯದಾಗಿ ಆ ದೇವರನ್ನು ಸ್ತೋತ್ರ ಮಾಡ್ತಾ ಅವರು ಹೇಳಿದ ಪದ್ಯಗಳನ್ನು ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಇದನ್ನು ನೋಡಿದ್ದೀವಿ. ಸ್ವರ್ಣವರ್ಣ ಸ್ವತಂತ್ರ ಸರ್ವಗ ಕರ್ಣಹೀನ ಸುಷಯ್ಯ ಶಾಶ್ವತ ವರ್ಣ ಚತುರಾಶ್ರಮ ವಿವರ್ಜಿತ ಚಾರುತರ ಸ್ವರತ ಅರ್ಣ ಸಂಪ್ರತಿಪಾದ್ಯ ವಾಯು ಸುಪರ್ಣ ವರವಹನ ಪ್ರತಿಮ ವಡಪರ್ಣ ಶಯನಾಶ್ಚರ್ಯತಮ ಸಚ್ಚರಿತ ಗುಣಭರಿತ ಅಂಥೇಳಿ ಇಲ್ಲಿ ವರ್ಣಗಳು ಅಂತ ಹೇಳಿದರೆ ಬಣ್ಣ ಅಂತ ಒಂದರ್ಥ, ವರ್ಣಗಳು ಅಂದರೆ ಅಕ್ಷರಗಳು ಅಂತರ್ಥ. ಎಲ್ಲವನ್ನು ಕೂಡ ನಾವು ಪ್ರಾಕೃತ ಅಪ್ರಾಕೃತ ಎರಡು ದೃಷ್ಟಿಯಿಂದಲೂ ನೋಡಬೇಕು. ಭಗವಂತ ಎಲ್ಲದರಲ್ಲಿ ಕೂಡ ಅಪ್ರಾಕೃತನಾಗಿದ್ದಾನೆ. ಈ ವರ್ಣಗಳ ಅಕ್ಷರಗಳಂತ ಹೇಳಿದಾಗ ಇದು ಜ್ಞಾನ ಪ್ರತಿಪಾದಕವಾದಂತಹದ್ದು. ಎಲ್ಲ ವೇದ ಅಕ್ಷರಗಳೆಲ್ಲವೂ ಕೂಡ ಎಲ್ಲ ವರ್ಣಗಳಿಂದಲೂ ಅಕ್ಷರಗಳಿಂದಲೂ ಮಾತೃಕಾ ರೂಪಗಳಿಂದ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಆ ಅಕ್ಷರಗಳ ಜೋಡುವಿಕೆ, ಪದಗಳು ವಾಕ್ಯಗಳು ಯಾವ್ದು ಬರುತ್ತೋ ಆ ಅರ್ಥವಿಂದಲೂ ಕೂಡ ಅಂದ್ರೆ ವೇದಾರ್ಥ ಪ್ರತಿಪಾದ್ಯನಾಗಿದ್ದಾನೆ. ಹೀಗೆ ಎಲ್ಲ ವರ್ಣಗಳಿಂದಲೂ ಸಮ್ಯಕ್ ಪ್ರತಿಪಾದ್ಯ, ಚೆನ್ನಾಗಿ ಪ್ರತಿಪಾದ್ಯ ಭಗವಂತನನ್ನೇ ಎಲ್ಲವೂ ಕೊಂಡಾಡುತ್ತೆ ಅಂತ ಹೇಳಿ ವಾಯು ಸುಪರ್ಣ ವರವಾಹನ, ವಾಯುವಾಹನನೂ ಆಗಿದ್ದಾನೆ, ಗರುಡ ವಾಹನನೂ ಆಗಿದ್ದಾನೆ ಅಂತ ಹೇಳಿ. ವಾಯುವಾಹನ ಹೇಗೆ ಅಂದ್ರೆ ರಾಮಚಂದ್ರ ದೇವರ ಅವತಾರದಲ್ಲಿ ರಾಮದೇವರು ವಾಯುದೇವರನ್ನು ವಾಹನವಾಗಿ ಮಾಡಿಕೊಂಡಿದ್ದಾರೆ, ಆದ್ದರಿಂದ ವಾಯುವಾಹನನೂ ಆಗಿದ್ದಾನೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಧವಾಗಿಯೂ ವಾಯುವಾಹನ. ಯಾಕೆ ಅಂತ ಹೇಳಿದ್ರೆ ಗರುಡ ನಮಗೆ ಮಹಾಭಾರತದಲ್ಲಿ ಒಂದು ವೃತ್ತಾಂತ ಬರುತ್ತೆ. ಗರುಡ ಒಂದು ಸಾರಿ ಭಗವಂತನನ್ನು ನಾನೇ ಹೊತ್ಕೊಂಡು ಹೋಗ್ತಾ ಇದ್ದೀನಿ, ಭಗವಂತನನ್ನು ಕ್ಯಾರಿ ಮಾಡೋ ಶಕ್ತಿ ನನಗಿದೆ ಅಂತ ಹೇಳಿ ಭಾವಿಸಿದಾಗ ದೇವರು ತನ್ನ ಬಲಗೈಯನ್ನು ಗರುಡನ ಮೇಲೆ ಇಟ್ಟು ಹಾರು ಅಂದ್ರೆ ಗರುಡನಿಗೆ ಚಲನ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ಭಗವಂತ ಹೇಳ್ತಾನೆ ನಿನಗೆ ಶಕ್ತಿ ಕೊಡುವವನು ನಾನೇ ಅಂತೇಳಿ. ಆದ್ರೆ ಇಂಥ ಅದಕ್ಕೆ ಪರಶುಕ್ಲತ್ರ ಇದೆ ಅಂತ ಹೇಳಿದಾಗ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಆಮೇಲೆ ಸರಸ್ವತಿ, ಭಾರತಿ ಇವರಿಗೆ ಮಾತ್ರ ಯಾವತ್ತೂ ಭಗವಂತನ ಬಗ್ಗೆ ತಿಳುವಳಿಕೆಯಲ್ಲಿ ಅವರಿಗೆ ಯಾವತ್ತೂ ತಪ್ಪು ತಿಳುವಳಿಕೆ ಬರೋದಿಲ್ಲ. ಆದ್ರೆ ಮಿಕ್ಕವರಿಗೆಲ್ಲರಿಗೂ ಕೂಡ ಒಂದಾನೊಂದು ಸಮಯದಲ್ಲಿ ಯಾವಾಗಲೂ ಒಂದ್ಸಾರಿ ಹೀಗೆ ಸ್ವಲ್ಪ ತಪ್ಪು ಮಾಡುವಂತಹ ಭಗವಂತನ ಮಹಿಮೆಯನ್ನು ಅವ್ರಿಗೆ ತಿಳಿದವರು, ಚೆನ್ನಾಗಿ ತಿಳಿದವರು, ಏನೋ ಅವ್ರಿಗೆ ಜ್ಞಾನದಲ್ಲಿ ಲೋಪ ಇದೆ ಅಂತಲ್ಲ, ಆ ಭಗವಂತ ತನ್ನ ಒಂದು ಅಪಾರವಾದ ಸ್ವಾತಂತ್ರ್ಯವನ್ನು ಮಿಕ್ಕವರಿಗೆ ತನ್ನ ಮೇಲಿರುವಂತಹ ಯಾವುದಾದ್ರೆ ತಿಳುವಳಿಕೆ ಅದನ್ನು ಮಧ್ಯೆ ಮಧ್ಯೆ ಸ್ವಲ್ಪ ಮುಚ್ಚುತ್ತಾನೆ ಭಗವಂತ ಮಿಕ್ಕವರಿಗೆ ಮಾತ್ರ. ಅದಕ್ಕೆ ಗರುಡನಿಗೆ ಹಾಗೆ ಮಾಡಿದಾಗ ಗರುಡನಿಗೆ ಗೊತ್ತಾಗುತ್ತೆ ಹೀಗೆ ತಾನು ಭಾವಿಸೋದು ಸರಿ ಇಲ್ಲ ಅಂತೇಳಿ. ಒಂದು ಕ್ಷಣಕಾಲ ಸ್ವಲ್ಪ ಹೊತ್ತು ಮಾತ್ರ ಹಾಗೆ ಬರುತ್ತೆ. ಆ ಗರುಡ ಅಂತರ್ಯಾಮಿಯಾಗಿ, ಗರುಡನಿಗೆ ಅಂತರ್ಯಾಮಿ ಇರುವ ಪರಮಾತ್ಮ ಆ ಗರುಡ ಅಂತರ್ಗತ ಭಾರತನ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಾನೆ. ಸೊ ಮುಖ್ಯ ಪ್ರಾಣ ದೇವರು ಅವರಿಗೆ ಯಾವತ್ತು ಕೂಡ ಈ ವಿಧವಾದಂತಹ ವಾಯು ಅಂತೇಳಿ ಮುಖ್ಯ ವಾಯು. ಸೊ ಗರುಡ ವಾಹನ ಅಂತ ಹೇಳಿದಾಗ ಗರುಡ ಅಂತರ್ಗತನಾಗಿರುವ ಮುಖ್ಯವಾಯು ದೇವರು ಅವರು ಕೂಡ ವಾಹನವಾಗಿದ್ದಾರೆ. ಮುಖ್ಯವಾಯು ದೇವರು ಗರುಡ ಅಂತರ್ಗತರಾಗಿರುವಾಗ ಗರುಡನಿಗೆ ಯಾಕೆ ಹಾಗೆ ಮೋಹ ಬರುತ್ತೆ ಅಂತ ಹೇಳಿದರೆ ಅದು ಆ ಜೀವನ ಸ್ವಭಾವಕ್ಕೆ ತಕ್ಕಂತೆ ಬರುತ್ತೆ. ಅಂದ್ರೆ ಗರುಡ ಅಂತರ್ಗತರಾಗಿ ಮುಖ್ಯ ಪ್ರಾಣ ದೇವರು ಇದ್ದರೂ ಕೂಡ ನಮ್ಮೊಳಗೂ ಮುಖ್ಯ ಪ್ರಾಣ ದೇವರಿದ್ದಾರೆ, ಆದ್ರೆ ಒಳಗಿರುವುದು ಬೇರೆ, ಅವರ ಕಾರ್ಯ ಎಷ್ಟು ಮಾಡಬೇಕಷ್ಟೇ ಮಾಡ್ತಾರೆ. ಗರುಡನಿಗೆ ಮೋಹ ಬರುವಾಗ ಆ ಮೋಹ ಬರುವುದಕ್ಕೆ ಮುಖ್ಯ ಪ್ರಾಣದೇವರು ಬಿಡ್ತಾರೆ. ಆದ್ದರಿಂದ ಆ ಮುಖ್ಯ ಪ್ರಾಣ ದೇವರ ಅಂತರ್ಗತನಾಗಿರುವಂತಹ ಪರಮಾತ್ಮ, ಗರುಡ ಅಂತರ್ಗತನಾಗಿರುವ ಮುಖ್ಯ ಪ್ರಾಣ ಅಂತರ್ಗತನಾಗಿರುವ ಪರಮಾತ್ಮ ಆ ಮುಖ್ಯ ಪ್ರಾಣ ದೇವರಿಗೆ ಅತ್ಯಂತ ಅನುಗ್ರಹವನ್ನು ಮಾಡ್ತಾನೆ, ಗರುಡನಿಗೂ ಬಹಳ ಅನುಗ್ರಹವನ್ನು ಮಾಡ್ತಾನೆ. ಆದ್ರೆ ಮಧ್ಯ ಮಧ್ಯೆ ಸ್ವಲ್ಪ ಈ ವಿಧವಾದ ಒಂದು ತಪ್ಪು ತಿಳಿದು ಗರುಡನಿಗೆ ಒಂದು ಸಾರಿ ಬಂತಷ್ಟೇ. ಆವಾಗ ಆ ಮುಖ್ಯ ಪ್ರಾಣ ದೇವರು ಆ ಗರುಡ ಅಂತರ್ಗತರಾಗಿರ್ತಾರಾದ್ದರಿಂದ ಆ ವಾಯುದೇವರು ಆ ಗರುಡ ಭಗವಂತನನ್ನು ಹೊತ್ತುಕೊಂಡು ಹೋಗುವಾಗ ವಾಯುದೇವರು ಕೂಡ ತಾವು ಕೂಡ ಭಗವಂತನನ್ನು ಹೊತ್ತುಕೊಂಡು ಹೋಗ್ತಾ ಇದ್ದೀವಿ ಅನ್ನುವ ಅನುಸಂಧಾನವನ್ನು ಇಟ್ಟುಕೊಂಡಿರ್ತಾರೆ. ಗರುಡ ಅಂತರ್ಗತನಾಗಿರುವಂತಹ ವಾಯುದೇವರು ತಾವು ಕೂಡ ಭಗವಂತನನ್ನು ತನ್ನ ವಾಹನನಾಗಿ ಅಂದ್ರೆ ಭಗವಂತನ ವಾಹನವಾಗಿ ತಾವು ಇದ್ದೀರಿ ಅನ್ನೋ ತಿಳುವ ಗರುಡ ಮಾತ್ರನೇ ವಾಹನನಲ್ಲ, ಗರುಡನ ಜೊತೆ ಜೊತೆಯಲ್ಲಿ ನಾನು ಕೂಡ ಭಗವಂತನಿಗೆ ವಾಹನವಾಗಿ ಇದ್ದೀನಿ ಅನ್ನುವ ತಿಳುವಳಿಕೆ ಉಳ್ಳವರಾಗ್ತಾರೆ. ಆದ್ದರಿಂದ ಹಾಗೂ ಅಂದ್ರೆ ಆ ತಿಳುವಳಿಕೆ ಆ ಜ್ಞಾನವು ಆ ಅನುಸಂಧಾನವು ಇರುವುದರಿಂದ ಗರುಡ ವಾಹನನಾಗಿದ್ದಾ ಕೂಡ ಗರುಡ ಹೊತ್ತುಕೊಂಡು ಹೋಗುವಾಗ ಕೂಡ ವಾಯುದೇವರು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅನ್ನುವ ದೃಷ್ಟಿಯಿಂದಲೂ ಕೂಡ ವಾಯುವಾಹನ ರಾಮಾವತಾರದಲ್ಲಿ ವಾಯುವಾಹನ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಗರುಡ ವಾಹನನಾಗಿರುವಾಗ ಕೂಡ ಭಗವಂತ ಗರುಡನನ್ನು ವಾಹನವಾಗಿ ಮಾಡಿಕೊಂಡಾಗ ಗರುಡ ಅಂತರ್ಗತನಾಗಿರುವ ವಾಯುದೇವರನ್ನು ವಾಹನವಾಗಿ ಮಾಡಿಕೊಂಡಿರ್ತಾರೆ, ಇಬ್ಬರೂ ವಾಹನವಾಗಿರ್ತಾರೆ. ಆದ್ದರಿಂದ ಆ ವಿಧವಾಗಿ ವಾಯುವಾಹನ ಅನ್ನುವ ಶಬ್ದವನ್ನು ನಾವು ಉಪಯೋಗ ಮಾಡಬಹುದು. ಹೀಗೆ ವಾಯು ಸುಪರ್ಣ ವರ ವಾಹನ ಪಕ್ಷಿ ಶ್ರೇಷ್ಠನಾದ ಗರುಡ ಇವರು ಇಬ್ಬರನ್ನು ವಾಹನವಾಗಿ ಇಟ್ಕೊಂಡಿರುವಂತಹ ಭಗವಂತ ಅವನು ವಟಪರ್ಣ ಶಯ. ಸೊ ಅವನು ವಟಪತ್ರ ಪರ್ಣ ಅಂದ್ರೆ ಪತ್ರ ಅಂದ್ರೆ ಒಂದೇ. ಈ ವಿಧವಾಗಿರುವಂತಹ ಭಗವಂತ ವಟಪರ್ಣ ಅಂದ್ರೆ ವಟಪತ್ರದಲ್ಲಿ ಶಯನ ಮಾಡಿದ್ದಾನೆ. ಅವನು ಪ್ರತಿಮಾ ಅಂದ್ರೆ ಬಿಂಬ, ಅವನು ಪ್ರತಿಮೆಯಾಗಿದ್ದಾನೆ. ಅಂದ್ರೆ ಪ್ರತಿಯೊಂದು ಜೀವನ ಒಳಗೂ ಕೂಡ ಬಿಂಬನಾಗಿ ಬಿಂಬರೂಪನಾಗಿದ್ದಾನೆ. ಪ್ರತಿಮಾ ಬಿಂಬರೂಪನಾಗಿರುವಂತಹ ಭಗವಂತ ಅನ್ನುವುದು ಜೀವಾಂತರ್ಗತನಾಗಿರುವ ಬಿಂಬರೂಪನಾದ ಭಗವಂತ ಅನ್ನುವ ಅರ್ಥದಲ್ಲಿ ಪ್ರತಿಮಾ. ವಟಪರ್ಣ ಶಯನ ಆಶ್ಚರ್ಯತಮ ಸಚ್ಚರಿತ ಗುಣಭರಿತ, ಅವನು ಆಶ್ಚರ್ಯತಮ ನಮ್ಮ ಆಲೋಚನೆಗೆ ಸಿಲುಕದೇ ಇರುವವನಾಗಿದ್ದಾನೆ, ಸಚ್ಚರಿತ ದೋಷರಹಿತವಾದ ಚರಿತವುಳ್ಳವನಾಗಿದ್ದಾನೆ, ಗುಣಗಳಿಂದ ತುಂಬಿದವನಾಗಿದ್ದಾನೆ, ಗುಣಭರಿತ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡಿದ್ದಾರೆ. ಅದಾದ ಮೇಲೆ ಕೊನೆಯದಾಗಿ ಇರುವಂತಹ ಪದ್ಯ, ಅಗಣಿತ ಸುಗುಣ ಧಾಮ ನಿಚ್ಚಲ ಸ್ವಗತ ಭೇದ ವಿಶೂನ್ಯ ಶಾಶ್ವತ ಜಗದಿ ಜೀವಾತ್ಯಂತ ಭಿನ್ನಾಪನ್ನ ಪರಿಪಾಲ ತ್ರಿಗುಣವರ್ಜಿತ ತ್ರಿಭುವನೇಶ್ವರ ಹಗಳಿರುಳು ಸ್ಮರಿಸುತ ಲಿಹರ ಬಿಟ್ಟಗಲ ಸಿ ಜಗನ್ನಾಥ ಪೀಠರ ನಿತ್ಯ ವ್ಯಾಪಕನು ಅಂತ ಹೇಳಿ ಇಲ್ಲಿ ಇದು ಅವರು ಕೊನೆಯದಾದಂತಹ ಆ ಜಗನ್ನಾಥ ವಿಠಲನ ಅಂಕಿತದಿಂದ ಹೇಳುವಂತಹ ಕೊನೆ ಪದ್ಯ, ಈ ಸಂಧಿಯಲ್ಲಿ ಕೊನೆ ಪದ್ಯ. ಇಲ್ಲಿ ಭಗವಂತನನ್ನು ಇನ್ನು ಗುಣಗಾನ ಮಾಡ್ತಾ ಇದ್ದಾರೆ. ಅವನು ಎಂಥವನು ಅಂತ ಹೇಳಿದರೆ ಅಗಣಿತ ಸುಗುಣ ಧಾಮ, ಅಗಣಿತ ಏನೇ ಇಲ್ಲದ ಗಣನಕ್ಕೆ ಸಿಗದಿರುವಂತಹ ಸುಗುಣ ಸದ್ಗುಣಗಳಿಂದ ಕಲ್ಯಾಣ ಗುಣಗಳಿಗೆ ಧಾಮ ಆವಾಸ ಸ್ಥಾನವಾಗಿರುವ ಪರಮಾತ್ಮ ಅಂತ ಹೇಳಿ. ಸೊ ಅಗಣಿತ ಸುಗುಣ ಧಾಮ ನಿಶ್ಚಲ, ಅವನು ಭಗವಂತ ನಿಶ್ಚಲ. ನಿಶ್ಚಲ ಅಂದ್ರೆ ಯಾವ ಚಲನವೂ ಇಲ್ಲದವನು ಅಂತೇಳಿ. ಏನು ನಿಶ್ಚಲ ಚಲನವಿಲ್ಲದವನು ಅಂದ್ರೆ ಏನು ಅಂತೇಳಿ ಇದರಲ್ಲಿ ಬೇರೆ 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 ರೀತಿಯಲ್ಲಿ ನಾವು ನೋಡಬಹುದು. ಭಗವಂತನಿಗೆ ನಿಶ್ಚಲ ಅಂದ್ರೆ ಚಲನವಿಲ್ಲದವನಂದ್ರೆ ಅವನು ಅಚ್ಯುತ ಅನ್ನುವ ಅರ್ಥದಲ್ಲಿ, ಚಲನ ಅಂದ್ರೆ ತನ್ನ ಸ್ಥಾನದಿಂದ ಅವನು ಚಲಿಸುವುದಿಲ್ಲ. ಅದು ಅವನದು ಸರ್ವೋತ್ತಮತ್ವ ಇರುವ ಸ್ಥಾನ, ಯಾವಾಗಲೂ ಸರ್ವೋತ್ತಮ. ಸೊ ಸರ್ವೋತ್ತಮತ್ವದಿಂದ ಯಾವತ್ತು ಚಲಿಸುವುದಿಲ್ಲ, ನಿಶ್ಚಲ. ಸೊ ಅವನು ಸ್ಥಿರವಾಗಿ ತನ್ನ ಸರ್ವೋತ್ತಮ ಸ್ಥಾನದಲ್ಲಿ ಇರ್ತಾನೆ. ನಿಶ್ಚಲ ಅವನನ್ನು ಅಲ್ಲಗಡಿಸುವುದಕ್ಕೆ ಯಾರಿಂದಲೂ ಆಗೋದಿಲ್ಲ. ಅವನು ಯಾಕೆ ಚಲನ ಆಗಬೇಕಂದ್ರೆ ಒಂದು ಕಡೆ ಈಗ ನಾವು ಚಲಿಸಿದ್ದೀವಿ ಅಂತ ಹೇಳಿದ್ರೆ ಯಾವ ದೀಪ ಆಗಲಿ, ಒಂದು ಜಡವಸ್ತು ಆಗಲಿ, ಇಲ್ಲ ಒಂದು ಚೇತನ ವಸ್ತು ಆಗಲಿ ಚಲಿಸಿದೆ ಅಂತ ಹೇಳಿದರೆ ಅದರ ಒಂದು ಮುಂಚೆ ಇರುವ ಇಲ್ಲದೇ ಇರುವ ಒಂದು ಸ್ಥಾನದಿಂದ ಇನ್ನೊಂದು ಸ್ವಲ್ಪ, ದಟ್ ಮೀನ್ಸ್ ಇಟ್ ವಾಸ್ ನಾಟ್ ದೇರ್ ಇನ್ ಒನ್ ಪರ್ಟಿಕ್ಯುಲರ್ ಸ್ಪಾಟ್, ಆ ಸ್ಪಾಟ್ ಇಂದ ಸ್ವಲ್ಪ ವೇರಿಯೇಷನ್ ಟು ಅನದರ್ ಸ್ಪಾಟ್. ನಾವು ಚಲಿಸಿದ್ದೀವಿ ಅಂದ್ರೆ ಮೊದಲು ಇರುವ ಒಂದು ಸ್ಥಳದಿಂದ ಇನ್ನೊಂದು ನಾವು ಇಲ್ಲದಿರುವ ಒಂದು ಸ್ಥಳ, ಇಟ್ ಮೇ ನಾಟ್ ಬಿ 100% ಇನ್ ಡಿಫ್ರೆಂಟ್ ಪ್ಲೇಸ್, ಸ್ವಲ್ಪ ಇಮ್ಯಾಜಿನ್ ಒಂದು ಟೈನಿ ಫ್ರಾಕ್ಷನ್ ಮೂವ್ ಆದರೂ ಕೂಡ ನಾವು ಮುಂಚೆ ಇದ್ದ ಸ್ಥಾನಕ್ಕಿಂತ ಬೇರೆಯಾದ ಸ್ಥಾನ, ಅಂದ್ರೆ ನಾವು ಇರುವ ಸ್ಥಾನಕ್ಕಿಂತ ಇಲ್ಲದೆ ಇರುವ ಒಂದು ಸ್ಥಾನಕ್ಕೆ ಒಂದು ಅಣು ಮಾತ್ರ ಅದು ನಾವು ಹೊರತ್ತಿ, ಅಂದ್ರೆ ವಿ ಮೂವ್ ಟು ಎ ಪ್ಲೇಸ್ ವೇರ್ ವಿ ವರ್ ನಾಟ್ ದೇರ್ ಬಿಫೋರ್. ಇಟ್ ಕ್ಯಾನ್ ಬಿ ಎನ್ ಸ್ಮಾಲ್ ಟೈನಿ ಸ್ಪೇಸ್, ಆದ್ರೂ ಕೂಡ ಮುಂಚೆ ಇಲ್ಲದೆ ಇರುವ ಈಗ ಇರುವ ಒಂದು ಜಾಗಕ್ಕೆ ಹೋದಂತೆ ಆಗತ್ತೆ. ಅದು ಚಲನದ ಒಂದು ಡೆಫಿನಿಷನ್ ಅಂದ್ರೆ ಅದು ಚಲನ ಚಲಿಸಿದೆ, ಯಾವ್ದಾದ್ರು ಸಮಥಿಂಗ್ ಮೂವ್ಡ್, ಮೂವ್ಡ್ ಮೀನ್ಸ್ ಇಟ್ ವಾಸ್ ನಾಟ್ ದೇರ್ ಬಿಫೋರ್ ಇನ್ ಒನ್ ಪರ್ಟಿಕ್ಯುಲರ್ ಸ್ಪಾಟ್, ಇಟ್ ಮೂವ್ ಟು ದ ಸ್ಪಾಟ್ ಅಂತ ಹೇಳಿ. ಸೊ ಭಗವಂತ ಎಲ್ಲ ಕಡೆ ವ್ಯಾಪ್ತ ಸರ್ವವ್ಯಾಪಕತ್ವವನ್ನು ಹೇಳಿ ನಿಶ್ಚಲ ಅಂದ್ರೆ ಅವನು ಚಲಿಸಬೇಕಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಅಣು ಮಾತ್ರ ಹೋಗ್ಬೇಕಂದ್ರೂ ಕೂಡ ಆ ಅಣು ಮಾತ್ರ ಮೊದಲು ಇದ್ದಿಲ್ಲ ಈಗಿದ್ದಾನೆ ಅನ್ನುವ ಪ್ರಶಸ್ತಿ ಬರುತ್ತೆ, ಅದು ಸಾಧ್ಯವಿಲ್ಲ. ಅವನು ಸರ್ವವ್ಯಾಪಕ, ಆದ್ದರಿಂದ ಆ ಸರ್ವವ್ಯಾಪಕತ್ವವನ್ನು ಹೇಳುವಂತಹದ್ದು ನಿಶ್ಚಲ ಶಬ್ದ ಆಗಿದೆ. ಹೀಗೆ ಭಗವಂತನ ಸರ್ವವ್ಯಾಪಕತ್ವವನ್ನು ಕೂಡ ಅಲ್ಲಿ ತಿಳಿಸಿಕೊಡುತ್ತೆ ನಿಶ್ಚಲ ಅನ್ನುವ ಶಬ್ದ. ಅಂತಹ ನಿಶ್ಚಲನಾದ ಭಗವಂತ ಅವನು ನಿಶ್ಚಲ ಸ್ವಗತ ಭೇದ ವಿಶೂನ್ಯ ಅಂತ ಹೇಳಿ, ಅವನು ಸ್ವಗತ ಭೇದ ವಿಶೂನ್ಯ ಅಂತ ಹೇಳಿದರೆ ಅವನು ಅವನಿಗೆ ಅವನ ಗುಣಗಳಿಗೆ ಅಭೇದ, ಅವನಿಗೆ ಅವನ ಕ್ರಿಯೆಗಳಿಗೆ ಅಭೇದ, ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಅಭೇದ. ಭಗವಂತ ಸರ್ವಗುಣ ಸಂಪೂರ್ಣನಾಗಿದ್ದಾನೆ ಅಂದ್ರೆ ಒಂದೊಂದು ಗುಣದಲ್ಲಿಯೂ ಅವನಿಗೆ ಪ್ರತಿಯೊಂದು ಗುಣಕ್ಕೂ ಅಭೇದ, ಗುಣಕ್ಕೆ ಗುಣಕ್ಕೆ ಅಭೇದ, ಅವನಿಗೂ ಅವನ ಗುಣಕ್ಕೂ ಅಭೇದ. ಹೀಗೆ ಭಗವಂತ ಸ್ವಗತ ಭೇದ ವಿವರ್ಜಿತ ಅನ್ನೋದು ಅದು ಭಗವಂತನಿಗಿರುವಂತಹ ಲಕ್ಷಣ. ಅದಕ್ಕೆ ಸ್ವಗತ ಭೇದ ವಿಶೂನ್ಯ ವಿವರ್ಜಿತ, ವಿಶೂನ್ಯ ಅಂದ್ರೂ ವಿವರ್ಜಿತ ಅಂದ್ರೂ ಒಂದೇ. ಸೊ ಯಾವತ್ತೂ ಕೂಡ ತನ್ನದೂ ತನ್ನದಾದ ಯಾವುದೇ ಒಂದು ಗುಣಕ್ಕೂ ಕೂಡ ಅವನಿಗೆ ಭೇದವಿಲ್ಲ. ಆದ್ದರಿಂದ ಅವನು ಸ್ವಗತ ಭೇದ ವಿವರ್ಜಿತ ವಿಶೂನ್ಯ ಅನ್ನುವ ಶಬ್ದವನ್ನು ಪ್ರಯೋಗಿಸುತ್ತಾರೆ. ಅಂದ್ರೆ ಇದು ಕೂಡ ಅವನ ಗುಣಪೂರ್ಣತ್ವಕ್ಕೆ ಸಂಕೇತಕವಾಗಿರುವಂತಹ ಶಬ್ದ ಸ್ವಗತ ಭೇದ ವಿವರ್ಜಿತ. ಯಾಕಂದ್ರೆ ಎವ್ರಿಥಿಂಗ್ ಕನ್ವರ್ಜಸ್ ಅಟ್ ಇನ್ಫಿನಿಟಿ ಅಂತ ಹೇಳಿ, ಅನಂತಕ್ಕೆ ಹೋದಾಗ ಅನಂತ ಯಾವ ಗುಣ ತಗೊಂಡರೂ ಕೂಡ ನಡೆದಂತ. ಯಾಕಂದ್ರೆ ಒಂದು ಅದಕ್ಕೆ ಭಗವಂತನ ಒಂದು ಗುಣಗಳು ಅನಂತ ಗುಣಗಳು ಅಂತ ಹೇಳುವುದು. ಯಾವುದೇ ಒಂದು ಗುಣ ತಗೊಂಡರು, ವ್ಯಾಪ್ತಿ ಅಂತ ತಗೊಂಡು ಕರುಣ, ಎರಡು ವ್ಯಾಪ್ತಿ ಬೇರೆ ಕರುಣ ಬೇರೆ ಅಲ್ವಾ, ಗುಣಗಳು ಬೇರೆ. ಅಂದ್ರೆ ಅದು ಲಿಮಿಟೆಡ್ ಸೆನ್ಸ್ ನಲ್ಲಿ ನೋಡಿದಾಗ ಮಾತ್ರ ಬೇರೆ, ಆದ್ರೆ ಅನಂತ ನೋಡಿದ ಅನಂತ ಕರುಣವು ಅನಂತ ವ್ಯಾಪ್ತಿಯು ಒಂದೇ. ಯಾ ಎಲ್ಲಿ ಅನಂತ ಕರುಣವಿಲ್ಲವೋ ಅಲ್ಲಿ ಅನಂತ ವ್ಯಾಪ್ತಿ ಇರ್ಲಕ್ಕಾಗೋದಿಲ್ಲ, ಎಲ್ಲಿ ಅನಂತ ವ್ಯಾಪ್ತಿ ಇಲ್ಲವೋ ಅಲ್ಲಿ ಅನಂತ ಕರುಣ ಇರ್ಲಕ್ಕಾಗೋದಿಲ್ಲ. ಆದ್ದರಿಂದ ಅವನು ವಿಧವಾಗಿ ಸ್ವಗತ ಭೇದ ವಿಶೂನ್ಯ ಅನ್ನುವುದು ಅವನ ಅನಂತ ಗುಣಗಳಿಗೆ ಪೂರ್ಣತ್ವಕ್ಕೆ ಸಂಕೇತವಾಗಿರುವಂತಹ ಶಬ್ದ. ಅಷ್ಟೇ ಅಲ್ಲದೆ ಅವನು ಶಾಶ್ವತ, ಶಾಶ್ವತ ಅಂತ ಹೇಳಿದ್ರೆ ಶಾಶ್ವತ ಏಕ ರೀತಿಯಲ್ಲಿ ಇರುವವನು, ಶಾಶ್ವತ ಏಟರ್ನಲ್ ಆಗಿರುವವನು, ಯಾವಾಗಲೂ ಇರುವವನು ಭಗವಂತ ಶಾಶ್ವತ. ಅಂದ್ರೆ ಜೀವನ ಕೂಡ ಶಾಶ್ವತ, ಭಗವಂತನು ಶಾಶ್ವತ. ಸೊ ಈ ಎರಡರಲ್ಲಿ ಸಾಮ್ಯವಿಲ್ಲ ಜೀವನಿಗೂ ಭಗವಂತನಿಗೂ ಅಂತ ಹೇಳಿದ್ರೆ ಸುತರಾಂ ಸಾಮ್ಯವಿಲ್ಲ. ಯಾಕಂದ್ರೆ ಭಗವಂತನ ಶಾಶ್ವತ ಅನ್ನುವುದು ಅದು ಅವನು ಸ್ವತಂತ್ರವಾಗಿ ಶಾಶ್ವತವಾಗಿದ್ದಾನೆ. ಒಂದು ಅವನು ಎಲ್ಲ ಕಡೆ ಹರಡಿದ್ದೂ ಶಾಶ್ವತನಾಗಿದ್ದಾನೆ ಅವನು. ಅಂದ್ರೆ ಪ್ರತಿಯೊಂದು ಗುಣವೂ ಶಾಶ್ವತ ಅವನದು. ನಾವು ಶಾಶ್ವತ ಅಂತ ಹೇಳಿದ್ರೆ ಎಟರ್ನಲಿ ಓನ್ಲಿ ಬೈ ಟೈಮ್ ವೈಸ್ ನಾವು ಶಾಶ್ವತ, ಸ್ಪೇಸ್ ವೈಸ್ ನಾವು ಶಾಶ್ವತರಲ್ಲ. ಅಂದ್ರೆ ಈ ಶಾಶ್ವತತ್ವ ಅನ್ನುವುದು ಜೀವರಿಗೆ ಪೂರ್ಣವಾಗಿ ಅನ್ವಯವಾಗುವುದಿಲ್ಲ. ಆದ್ದರಿಂದ ಭಗವಂತ ಒಬ್ಬನೇ ನಿಜವಾದ ಶಾಶ್ವತ ಅಂತ. ಸೊ ಆ ವಿಧವಾಗಿ ಅವನು ಜಗದಿ ಜೀವಾತ್ಯಂತ ಭಿನ್ನ. ಅದಕ್ಕೆ ಜಗತ್ತಿನಲ್ಲಿ ಜಗದಿ ಜಗತ್ತಿನಲ್ಲಿ ಜೀವ ಅತ್ಯಂತ ಭಿನ್ನ. ಪ್ರತಿಯೊಂದು ಜೀವಕ್ಕಿಂತ ಜೀವ ಪರಮಾತ್ಮ ಭೇದವನ್ನು ಹೇಳುವಂತಹ ವಿಷಯ. ಜೀವ ಅತ್ಯಂತ ಭಿನ್ನ ಸ್ವಲ್ಪ, ಯಾಕಂದ್ರೆ ಕೆಲವು ಜನ ಭಿನ್ನ ಅಂತ ಹೇಳುವುದು, ಅಭಿನ್ನ ಅಂತ ಹೇಳುವುದು, ಭಿನ್ನ ಭಿನ್ನ ಭೇದ ಭೇದವಾದಗಳಿವೆ. ಕೆಲವು ಅಂದ್ರೆ ಭಗವಂತ ಒಂದು ರೀತಿಯಲ್ಲಿ ಬೇರೆ, ಒಂದು ರೀತಿಯಲ್ಲಿ ಬೇರೆ ಅಲ್ಲ, ಹೀಗೆ ಭೇದ ಭೇದವಾದಗಳು ಕೂಡ ಕೇಳಿದೆ. ಸೊ ಯಾವ ರೀತಿಯಲ್ಲೂ ಕೂಡ ಜೀವನಿಗೂ ಪರಮಾತ್ಮನಿಗೂ ಸಾಮ್ಯವಿಲ್ಲ. ಆದ್ದರಿಂದ ಅವನು ಯಾವಾಗಲೂ ಕೂಡ ಜೀವ ಅತ್ಯಂತ ಭಿನ್ನ, ಜೀವನಿಗೂ ಎಲ್ಲ ರೀತಿಯಲ್ಲಿ ಕೂಡ ಬೇರೆಯವನಾಗಿದ್ದಾನೆ, ಭಿನ್ನನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೀವ ಅತ್ಯಂತ ಭಿನ್ನ ಆಪನ್ನ ಪರಿಪಾಲ, ಭಗವಂತ ಆಪನ್ನ ಪರಿಪಾಲ. ಯಾರು ಆಪನ್ನರು, ತನಗೆ ಶರಣು ಹೊಕ್ಕಿದವರು, ಶರಣ ಹೊಕ್ಕಿದವರನ್ನು ಕೊರೆವವನು ಅವನು. ಯಾವತ್ತೂ ಅವನು ಬಿಡದೆ ಪೊರಿತಾನೆ, ಕಾಪಾಡ್ತಾನೆ, ಕೊರೆವ. ಸೊ ಇಂತಹ ಭಗವಂತ ಅವನು ಆಪನ್ನ ಪರಿಪಾಲ, ತನ್ನನ್ನು ಶರಣು ಹೊಕ್ಕುವುದವರನ್ನು ಕಾಪಾಡುವಂತಹ ಕರುಣಾಮಯ ಸರ್ವಶಕ್ತನಾದ ಭಗವಂತ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅತ್ಯಂತ ಶಿವ ಅತ್ಯಂತ ಭಿನ್ನ ಆಪನ್ನ ಪರಿಪಾಲ ತ್ರಿಗುಣವರ್ಜಿತ, ತ್ರಿಗುಣವ ಅವನು ಸರ್ವ ಗುಣಗಳಿಂದ. ಅದಕ್ಕೆ ನಾವು ಕೆಲವು ಶಬ್ದಗಳನ್ನು ಕೇಳ್ತೀವಿ, ಭಗವಂತ ಸರ್ವಗುಣ ಸಂಪೂರ್ಣ, ಭಗವಂತ ನಿರ್ಗುಣ. ಏನು ಸರ್ವಗುಣ ಸಂಪೂರ್ಣ ನಿರ್ಗುಣ ಎರಡು ಹೇಗಾಗುತ್ತೆ? ಗುಣಗಳಿಲ್ಲದವನು, ಎಲ್ಲ ಗುಣಗಳಿಂದ ತುಂಬಿದವನು, ಎಲ್ಲ ಕಲ್ಯಾಣ ಗುಣಗಳಿಂದ ತುಂಬಿದವನು ಅಂತ ಹೇಳಿದರೆ ಮತ್ತೆ ಈ ತ್ರಿಗುಣಗಳು ಕಲ್ಯಾಣ ಗುಣಗಳಲ್ಲವಾ? ಅದು ಏನು? ತ್ರಿಗುಣಗಳನ್ನು ಹೇಳಿದಾಗ ಅವು ಪ್ರಾಕೃತ ಗುಣಗಳು. ಭಗವಂತ ಅಪ್ರಾಕೃತನಾಗಿದ್ದಾನೆ. ಸೊ ಯಾವುದೇ ಆದ್ರೆ ಪ್ರಾಕೃತವಾಗಿರುತ್ತೋ, ಪ್ರಾಕೃತವಾಗಿರುವ ಎಲ್ಲವೂ ಕೂಡ ಮತ್ತು ಪ್ರಕೃತಿಯಲ್ಲಿ ಹೋಗಿ ಲೀನವಾಗುವಂತಹ ಪ್ರಮಾದ ಇದೆ. ಆದ್ದರಿಂದ ಭಗವಂತ ಪ್ರಕೃತಿ ಗುಣರಹಿತ, ಅವನು ಪ್ರಾಕೃತನಲ್ಲ. ಅವನಿಗಿರುವ ಶರೀರ ಪ್ರಕೃತಿ ಸಂಬಂಧವಾದದ್ದಲ್ಲ. ಆದ್ದರಿಂದ ಅವನು ಸರ್ವಗುಣ ಸಂಪೂರ್ಣನಾದರೂ ಆ ಗುಣಗಳಲ್ಲಿ ಈ ತ್ರಿಗುಣಗಳ ಪ್ರಸಕ್ತಿ ಇಲ್ಲ. ಸತ್ಯರಜಸ್ತಮ ಅಲ್ಲಿ ಹೇಳುವಂತಹ ಕಲ್ಯಾಣ ಗುಣಗಳು, ಆನಂದ ಐಶ್ವರ್ಯ ಜ್ಞಾನ ಇತ್ಯಾದಿ ಗುಣಗಳು, ಜ್ಞಾನ ಆನಂದ ಐಶ್ವರ್ಯ ಆದಿ ಗುಣಗಳು, ಇತ್ಯಾದಿ ಗುಣಗಳಲ್ಲಿ ಅವನು ಪೂರ್ಣನಾಗಿದ್ದಾನೆ. ಆದರೆ ತ್ರಿಗುಣಗಳು ಅಂದ್ರೆ ಸತ್ವದ ತಮೋ ಗುಣಗಳು ತಗೊಂಡ್ರೆ ಅವು ಮಾತ್ರ ಇಲ್ಲ ಅವನಲ್ಲಿ, ಪ್ರಾಕೃತಿಕ ಗುಣಗಳಿಲ್ಲ. ಅದಕ್ಕೆ ತ್ರಿಗುಣ ಅಂದ್ರೆ ಸತ್ವದ ತಮೋ ಗುಣಗಳನ್ನು ಅದರಿಂದ ವರ್ಜಿತನಾಗಿದ್ದಾನೆ, ಆದರೆ ಅವು ಇಲ್ಲದವನಾಗಿದ್ದಾನೆ ಭಗವಂತ. ಅಂದ್ರೆ ಆ ಗುಣಗಳಿಗೆ ಒಳಗಾಗಲಿಲ್ಲ, ಅವನು ಆ ಗುಣ ನಿರ್ಮಿತವಾದ ಆದವನಲ್ಲ. ಅದನ್ನು ಹೇಳಿದ್ರೆ ತ್ರಿಗುಣ ವರ್ಜಿತ ಅಷ್ಟು ಹೇಳಿದ್ರೆ ತ್ರಿಗುಣ ನಿರ್ಮಿತವಾದ ಸ್ಥೂಲ ದೇಹವು ಅವನಿಗೆ ಯಾವತ್ತೂ ಬರುವುದಿಲ್ಲ. ಅವತಾರಗಳು ಮಾಡಿದಾಗ ಕೂಡ ಭಗವಂತನಿಗೆ ಒಂದು ಸ್ಥೂಲ ದೇಹ ಬರುತ್ತೆ ಅಂತ ಭ್ರಮೆ ಇದ್ದರೆ ಅದು ಬರಬ ಅವತಾರ ಮಾಡಿದಾಗಲೂ ಭಗವಂತನಿಗೆ ಸ್ಥೂಲ ದೇಹ ಪ್ರಾಪ್ತಿ ಅನ್ನುವುದೇ ಇಲ್ಲ ಭಗವಂತನಿಗೆ. ಅದನ್ನು ನೆನಪಿನಲ್ಲಿಟ್ಕೋಬೇಕು. ತ್ರಿಗುಣ ವರ್ಜಿತ ತ್ರಿಭುವನೇಶ್ವರ ಮೂರು ಲೋಕಗಳಿಗೆ ಒಡೆಯನಾದವನು. ತ್ರಿಭುವನಗಳಿಗೂ ಈಶ್ವರ ಒಡೆಯ, ಈಶ್ವರ ಒಡೆಯ ಅನ್ನುವ ಶಬ್ದ. ಸೊ ತ್ರಿಭುವನೇಶ್ವರ ಹಗಲಿರುಳು ಸ್ಮರಿಸುತ್ತಲಿ ಇಹರ, ಹಗಲು ಇರಳು ಸ್ಮರಿಸುತ್ತಲಿ ಇಹರ. ಯಾರ ಅಂದ್ರೆ ಸ್ಮರಿಸುವವರ, ಸ್ಮರಿಸುತ್ತಾ ಇರುವಂತಹ ಜನರ ಅಂತೇಳಿ. ಸೊ ಹಗಲು ಇರಲು ರಾತ್ರಿ, ಬೆಳಿಗ್ಗೆ ರಾತ್ರಿ ಭಗವಂತನನ್ನೇ ಸ್ಮರಣೆ ಮಾಡುವಂತಹ ಅವರು ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಸ್ಮರಿಸುತ್ತಲಿಹರ ಬಿಟ್ಟು ಅಗಲ ಶ್ರೀಜಗನ್ನಾಥ ವಿಠಲ ವಿಶ್ವವ್ಯಾಪಕನು ಅಂತೇಳಿ. ಅವರನ್ನು ಬಿಟ್ಟು ಅಗಲೋದಿಲ್ಲ, ಬಿಟ್ಟು ಇರುವುದಿಲ್ಲ ಭಗವಂತ. ಅಂದ್ರೆ ಭಗವಂತ ತನ್ನ ಭಕ್ತರನ್ನು ಯಾವತ್ತೂ ಬಿಡುವುದಿಲ್ಲ ಅಂತೇಳಿ. ಹಗಲಿರುಳು ಸ್ಮರಿಸುವವರನ್ನು ಭಗವಂತ ಬಿಡದೆ ಕಾಪಾಡ್ತಾನೆ. ಬಿಟ್ಟಗಲ ಶ್ರೀ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು. ಸಮಸ್ತ ಪ್ರಪಂಚದಲ್ಲಿ ನಾವು ಹಾಗೆ ಭಗವಂತನನ್ನು ಹಗಲಿರುಳು ಸ್ಮರಿಸುತ್ತಾ ಇದ್ದರೆ ಭಗವಂತನಿಗೆ ಗೊತ್ತಾ? ಅವನಿಗೆ ಹೇಗೆ ಗೊತ್ತಾಗುತ್ತೆ? ಅವನಿಗೆ ಗೊತ್ತಾದ್ರೆ ತಾನೇ ನಮ್ಮನ್ನು ಬಂದು ರಕ್ಷಿಸುತ್ತಾನೆ? ಅವನಿಗೆ ಗೊತ್ತೋ ಇಲ್ಲವೋ ನಾವು ಸ್ಮರಣೆ ಮಾಡೋದು ಇತ್ಯಾದಿ ಸಂಶಯಗಳು ಬರಲಿಕ್ಕೆ ಅವಕಾಶ ಎಲ್ಲ ಬರಬಾರದು. ಭಗವಂತ ಸರ್ವ ವಿಶ್ವವ್ಯಾಪಕನು, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಂದ್ರೆ ಪ್ರತಿ ಒಂದು ಅಣು ಅಣುವದಲ್ಲಿ ಅಣುರೇಣು ತೃಣಕಾಷ್ಠ ಅಂತೇಳಿ ಹಾಡಿನಲ್ಲಿ ಬರುವಂತೆ ಭಗವಂತ ಪ್ರತಿ ಒಂದು ಅಟಾಮಿಕ್ ಸ್ಪೇಸ್ ನಲ್ಲಿ ಕೂಡ, ಪ್ರತಿ ಒಂದು ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಮಧ್ಯೆ ಇರುವ ಸ್ಪೇಸ್ ನಲ್ಲಿ ಕೂಡ ಭಗವಂತ ತುಂಬಿದ್ದಾನೆ. ಆದ್ದರಿಂದ ಅವೆಲ್ಲವೂ ಕೂಡ ಎಕ್ಸಿಸ್ಟ್ ಆಗುತ್ತೆ, ಅವೆಲ್ಲವಕ್ಕೂ ಕೂಡ ವ್ಯಾಪಾರಗಳು ಮಾಡಲಿಕ್ಕೆ ಇದು ಸಾಧ್ಯವಾದಂದ್ರೆ. ಭಗವಂತ ಈ ವಿಧವಾಗಿ ವಿಶ್ವವ್ಯಾಪಕನಾಗಿ ಇರುವುದರಿಂದ ಭಗವಂತ ತಪ್ಪದೇ ಸ್ಮರಣೆ ಮಾಡುವವರನ್ನು ಖಂಡಿತ ಕಾಪಾಡ್ತಾನೆ, ಅವರನ್ನು ಬಿಟ್ಟು ಇರುವುದಿಲ್ಲ ಅನ್ನುವ ವಿಶ್ವಾಸ ನಮಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಗಲಿರಲು ಸ್ಮರಿಸಲಿ ಹರ ಬಿಟ್ಟು ಅಗಲ ಬಿಟ್ಟಿರುವುದಿಲ್ಲ ಶ್ರೀಜಗನ್ನಾಥ ವಿಠಲ ವಿಶ್ವ. ಯಾಕಂದ್ರೆ ಅವನು ವಿಶ್ವವ್ಯಾಪಕ, ಎಲ್ಲ ಕಡೆ ಇದ್ದಾನೆ, ಎಲ್ಲವೂ ತಿಳಿದಿದ್ದಾನೆ, ಎಲ್ಲವೂ ಅವನಿಗೆ ಗೊತ್ತಾದ್ದರಿಂದ ಅವನು ಯಾವತ್ತೂ ಬಿಟ್ಟಿರೋದಿಲ್ಲ ಅಂತ ಹೇಳಿದ್ದಾರೆ. ಅಗಣಿತ ಸುಗುಣಧ ಮನಿಶ್ಚಲ ಸ್ವಗತ ಭೇದ ವಿಶೂನ್ಯ ಶಾಶ್ವತ ಜಗದಿ ಜೀವ ಅತ್ಯಂತ ಭಿನ್ನಾಪನ್ನ ಪರಿಪಾಲ ತ್ರಿಗುಣ ವರ್ಜಿತ ತ್ರಿಭುವನೇಶ್ವರ ಹಗಲಿರುಳು ಸ್ಮರಿಸಲಿ ಹರ ಬಿಟ್ಟಗಲ ಶ್ರೀ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿಗೆ ಈ ಸಂಧಿ ಮುಗಿದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಇದು 27ನೇ ಸಂಧಿ.